తావాజ్ఞవత్వేతి ద్వివిధంకి అవరత్వాది అవరత్వాది ధర్మనియంతృత్వం తత్తాదాత్మ్యవత్వం చెతి ద్విధం హి అవరత్వాది. ఈగ అన్యత్రైవ ప్రసిద్ధ శబ్దగల సమన్వయం మాడతక్కంత పాద నాలుగనే పాద. ಅದರಲ್ಲಿ ಏನು ಬಂದಿದೆ, ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು ಅಂದರೆ ಅದು ಅವರ ಕಡಿಮೆಯಾದವನು ಅಂತ ಅರ್ಥ. ಅವರ ಅನ್ನೋ ಶಬ್ದ ದೇವರನ್ನು ಹೇಳುತ್ತೋ, ಅದೇ ರೀತಿ ದುಃಖಿ ಅನ್ನೋ ಪದ ದುಃಖ ಪಡುವವರು ಅಂತ ಅರ್ಥ. ದೇವರು ದುಃಖಿಯದ ಪದ ಹೇಳುತ್ತೋ ಹೇಳುತ್ತೆ ಅಂದರೆ ದೇವರು ದುಃಖ ಪಡೋರಾಗಿಬಿಡ್ತಾರೆ. ಹೇಳೋದಿಲ್ಲ ಅಂದರೆ ಸರ್ವ ಶಬ್ದ ಅಚ್ಚತ್ವ ಬರಲಿಲ್ಲ, ಇದು ಸಮಸ್ಯೆ. ಅದಕ್ಕೆ ಉತ್ತರ ಕೊಡ್ತಾರೆ ಪರಮಾತ್ಮ ಅವರ ಶಬ್ದದಿಂದನೂ ಅಚ್ಚನಾಗಿದ್ದಾನೆ, ದುಃಖಿ ಶಬ್ದದಿಂದನೂ ಅಚ್ಚನಾಗಿದ್ದಾನೆ. ಹಾಗಿದ್ದರೆ ಪರಮಾತ್ಮನಿಗೆ ದುಃಖಿತ್ವಾದಿಗಳು ಬಂತಲ್ಲ ಅಂತ ಕೇಳಿದರೆ ಬರೋದಿಲ್ಲ. ಯಾಕೆ? ಅವರತ್ವಾದಿ ಧರ್ಮ ನಿಯಂತೃತ್ವ ಪರಮಾತ್ಮ ಇಲ್ಲಿ ಅವರ ಅಂತ ಹೇಳಿದರೆ ಕಡಿಮೆಯಾಗಿದ್ದಾನೆ ಅಂತ ಅರ್ಥ ಅಲ್ಲ, ಕಡಿಮೆಯಾಗಿರಬೇಕು ಅನ್ನೋದನ್ನು ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ ಅರ್ಥ. ಅದೇ ರೀತಿ ದುಃಖಿಯಾಗಿದ್ದಾನೆ ಅಂತಲ್ಲ, ದುಃಖಿಗಳನ್ನು ದುಃಖವತ್ತೆ ಸ್ವಾಮಿಯಾಗಿದ್ದಾನೆ ಅಂತ. ದುಃಖಂ ಅಸ್ಯ ಸ್ಥಿತಿ ದುಃಖಿ ಅಂತ ಹೇಳಿ, ಅದಕ್ಕೆ ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೈರಿ ಕಾರಣಂ ಅಂತ ಆಚಾರ್ಯ ಹೇಳ್ತಾರೆ. ಯಾವುದೇ ಒಂದು ಶಬ್ದ ಪ್ರವೃತ್ತವಾಗಬೇಕಾದ್ರೆ ಎರಡು ಕಾರಣದಿಂದ ಬರುತ್ತೆ, ಅದನ್ನು ಹೊಂದಿರುವಿಕೆ. ನಾವು ದುಃಖಿಗಳು ಅಂದರೆ ಏನು? ದುಃಖ ಹೊಂದಿದ್ದೇವೆ ಅಂತ. ಪರಮಾತ್ಮ ದುಃಖಿ ಅಂದರೆ ದುಃಖದ ಸ್ವಾಮಿ ಅಂತ. ದುಃಖಮ್ಮ ಶಾಸ್ತಿ ಇತಿ ದುಃಖಿ, ಧನಮ್ಮ ಶಾಸ್ತಿ ಇತಿ ಧನಿ. ಧನಿ ಶಬ್ದಕ್ಕೆ ಧನವನ್ನು ಹೊಂದಿರುವ ಧನದ ಸ್ವಾಮಿ ಅಂತ ಅರ್ಥ. ಧನಿ ಶಬ್ದ ಧನದ ಸ್ವಾಮಿ. ದುಃಖಿ ಶಬ್ದಕ್ಕೆ ಏನರ್ಥ? ದುಃಖದ ಸ್ವಾಮಿ ಅಂತ ಅರ್ಥ, ದುಃಖಾನುಭವಿ ಅಂತ ಅರ್ಥ ಅಲ್ಲ. ಆ ಅರ್ಥದಲ್ಲಿ ದೇವರು ದುಃಖಿ ಅವರ ಮೊದಲಾದ ಶಬ್ದಗಳಿಂದಲೂ ಅಚ್ಚರಾಗಿದ್ದಾರೆ. ಅದಕ್ಕೆ ಹೇಳಿದ್ರು ದ್ವಿವಿಧಮ್ಮಿ ಅವರತ್ವಾದಿ, ಅವರತ್ವಾದಿ ಧರ್ಮ ನಿಯಂತ್ರಿತ್ವ ಒಂದು, ತತ್ತಾದಾತ್ಮವತ್ವ ಇನ್ನೊಂದು. ತತ್ತಾದಾತ್ಮ ಬಂದ ಅಂದರೆ ತದ್ಗತತ್ವ, ಅವರತ್ವಾದಿ ಧರ್ಮ ನಿಯಂತ್ರಿತ್ವ ಅಂದರೆ ಸ್ವಾತಂತ್ರ್ಯ. ಎರಡು ರೀತಿಯಲ್ಲಿ ಅವರತ್ವಾದಿಗಳು ಬಿಟ್ಟು ಪರಮಾತ್ಮನಲ್ಲಿ ಏನಿದೆ, ಪರಮಾತ್ಮನಲ್ಲಿ ಇಂಥ ಒಂದು ಅವರತ್ವ ದುಃಖಿತ್ವಾದಿಗಳಿದೆ ಹೊರತು ದುಃಖ ಅನುಭವ ರೂಪವಾದಂಥ ದೋಷಗಳಿಲ್ಲ. ನಿರನಿಷ್ಠೋ ನಿರವಧ್ಯ ಇತ್ಯಾದಿ ಶ್ರುತೇ ತತ್ತದ್ದೋಷ ತಾದಾತ್ಮ್ಯ ಅತ್ಯಸ್ಪೃಷ್ಟಿ ನಿಯಮಾತ್ ವಿಷ್ಣೋ ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ ಶ್ರುತಿಬಲಾಚ್ಯ ನಿಯಂತೃತ್ವಂ ಅವರತ್ವಾದಿಕಂ ಇತ್ಯಾಪತತಿ. ನಿರನಿಷ್ಠೋ ನಿರವಧ್ಯ ಇತ್ಯಾದಿ ಶ್ರುತೇ, ದೇವರಿಗೆ ದುಃಖಾದಿಗಳು ಯಾತಕ್ಕೆ ಹೇಳಬಾರದು ಅಂದರೆ ನಿರನಿಷ್ಠೋ ನಿರವಧ್ಯ, ಅನಿಷ್ಟವಾದದ್ದು ದೇವರಲ್ಲಿ ಯಾವುದೂ ಇಲ್ಲ, ನಿರವಧ್ಯ ದೋಷ ಯಾವುದೂ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಇತ್ಯಾದಿ ಶ್ರುತೇ ತತ್ತದ್ದೋಷ ತಾದಾತ್ಮ್ಯ ಅತ್ಯಸ್ಪೃಷ್ಟಿ ನಿಯಮ, ತತ್ತದ್ದೋಷ ತಾದಾತ್ಮ್ಯ ಅತ್ಯಸ್ಪೃಷ್ಟಿ ನಿಯಮ. ಆಯಾ ದೋಷಗಳನ್ನಾಗಲಿ ಆಯಾ ವಸ್ತುಗಳ ಸ್ವರೂಪವನ್ನಾಗಲಿ ಅತ್ಯಸ್ಪೃಷ್ಟಿ ನಿಯಮ. ಯಾವ ಕಾಲಕ್ಕೂ ಪರಮಾತ್ಮ ಒಂದರಲ್ಲಿ ಸಾಧ್ಯವೇ ಇಲ್ಲ. ಅಸ್ಪೃಷ್ಟಿ ಅತ್ಯಸ್ಪೃಷ್ಟಿ, ದೋಷ ದೂರ ದೋಷಾತಿ ದೂರ ಅಂತೀವಲ್ಲ ಹಾಗೆ. ನಿವಿಷ್ಣೋ ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ ಶ್ರುತಿಬಲಾಚ್ಯ. ಆದ್ದರಿಂದ ದೇವರಿಗೆ ದೋಷವನ್ನು ಹೇಳ ಹಾಗಿಲ್ಲ, ಆದರೆ ಸರ್ವಶಬ್ದವಾಚ್ಯತ್ವ ಬಿಡಾಗಿಲ್ಲ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಇತಿ ಶ್ರುತಿಬಲಾಚ್ಯ ನಿಯಂತೃತ್ವ ಅವರತ್ವಾಧಿಕಂ ಇತ್ಯಾಪತತಿ. ನಿಯಂತೃತ್ವ ಅವರತ್ವಾಧಿಕಂ ಇತ್ಯಾಪತತಿ. ಆದ್ದರಿಂದ ಇಲ್ಲಿ ಏನು ಹೇಳಬೇಕು, ಅವರತ್ವಾಧಿಕಂ ನಿಯಂತೃತ್ವ ರೂಪವಾದ ಅವರತ್ವಾದಿಗಳು ಉಂಟು, ನಿಯಂತೃತ್ವ ರೂಪವಾದ ಅವರತ್ವಾದಿಗಳು ಉಂಟು ಅಂತ ಅರ್ಥ ಮಾಡಬೇಕೆ ಹೊರತು ಎರಡನ್ನೂ ಬಿಡಕ್ಕೆ. ಶ್ರುತಿದ್ವಯಶಾಪಿ ನಿರವಕಾಶತ್ವ, ದೇವರಿಗೆ ದೋಷ ಇಲ್ಲ ಎಂಬ ಶ್ರುತಿಯೋ ನಿರವಕಾಶ ಶ್ರುತಿ, ದೇವರು ಸರ್ವಶಬ್ದವಾಚ್ಯ ಎಂಬ ಶ್ರುತಿ ನಿರವಕಾಶ ಶ್ರುತಿ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಸರ್ವಶಬ್ದವಾಚ್ಯತ್ವಕ್ಕೆ ಯಾಕೆ ಹಠ ಮಾಡ್ತೀರಿ ಅಂತ ಕೇಳಿದರೆ ವೇದ ಹೇಳಿದೆ, ಬಿಡಾಗಿಲ್ಲ ನಾವು ಅದನ್ನು. ವೇದ ಬೇರೆ ಅರ್ಥ ಮಾಡಾಗಿಲ್ಲ, ಅದಕ್ಕೆ ಮುಖ್ಯಾರ್ಥವನ್ನೇ ಮಾಡಬೇಕು. ಆದ್ದರಿಂದ ಸರ್ವಶಬ್ದವಾಚ್ಯತ್ವವನ್ನು ಹೇಳಲೇಬೇಕು, ದೋಷಗಳನ್ನು ಹೇಳಲೇಬಾರದು. ಅವಾಗೇನು ಮಾಡಬೇಕಾಗ, ಶಬ್ದ ಪ್ರವೃತ್ತಿಗೆ ಎರಡು ಕಾರಣ ಅಂತಿರೋದ್ರಿಂದ ಹೊಂದಿರಬೇಕೆ ಎಂಬ ಕಾರಣ ದೇವರಲ್ಲಿ ಕೂಡೋದಿಲ್ಲ, ಆದ್ದರಿಂದ ಅದರ ಸ್ವಾಮಿಯಾಗಿರಬೇಕೇ ಅನ್ನೋ ಕಾರಣ ಕೂಡುತ್ತಾ ಆದ್ದರಿಂದ ಅದನ್ನು ಹೇಳಬೇಕು. ಮೃತ್ಯು ಶಬ್ದಾದಿಷು ಪ್ರಸಿದ್ಧೇಶ್ಯ, ಮತ್ತು ಮೃತ್ಯು ಮೊದಲಾದ ಶಬ್ದಗಳಲ್ಲಿ ಅರ್ಥ ಪ್ರಸಿದ್ಧವಾಗಿದೆ. ಸದ್ಗತ ಸತ್ಸ್ವಾಮಿತ್ವ ಎಂಬುದು ಪ್ರಸಿದ್ಧವಾಗಿದೆ. ಪ್ರಸಿದ್ಧತ್ವಾಚ ಕರ್ತೃ ವ್ಯುತ್ಪತ್ತೇಹೇ, ಅವನು ಮೃತ್ಯು ಅಂತ ಕರೀತಾನೆ, ಇವನೇ ಅವನಿಗೆ ಮೃತ್ಯು ಅಂತ ಕರೀತಾನೆ. ಅದನ್ನು ಮೃತ್ಯು ಕಾರಣ ಅಂತ ಅರ್ಥ. ಮೃತ್ಯು ಬಂತಪ್ಪ ಅಂತ ಕರೆದ ಅರ್ಥ ಏನು, ಮೃತ್ಯುಗೆ ಕಾರಣನಾದವನು ಬಂದ ಅಂತ ಅರ್ಥ. ಪ್ರಸಿದ್ಧತ್ವಾಚ ಕರ್ತೃ ವ್ಯುತ್ಪತ್ತೇ ತಮೇವ ಮೃತ್ಯುಂ ಅಮೃತಂ ತಾತ ದೈವಂ ಸರ್ವಾತ್ಮನಾವೈಹಿ ಪರಂಪರಾಯಣಂ ಇತ್ಯಾದೇಶ್ಚ ತಮೇವ ಮೃತ್ಯುಂ ಅಮೃತಂ. ಅವನೇ ಮೃತ್ಯು ಆಗಿದ್ದಾನೆ, ದೇವರನ್ನು ಮೃತ್ಯು ಅಂತ ಕರೆದುಬಿಟ್ಟಿದ್ದಾರೆ. ಅಮೃತಂ ತಾತ ದೈವಂ ಸರ್ವಾತ್ಮನ ಅವೈಹಿ ಪರಂಪರಾಯಣಂ, ಆ ಮೃತ್ಯುವಾಗಿರ್ತಕ್ಕಂಥ ನರಸಿಂಹನನ್ನೇ ಸರ್ವದೇವೋತ್ತಮ ಅಂತ ಹೇಳಿ ತಿಳ್ಕೊ ಅಂತ ಇತ್ಯಾದಿ ವಾಕ್ಯಗಳಿವೆ. ದೇವರನ್ನು ಮೃತ್ಯು ಮೃತ್ಯುಂ ನಮಾಮ್ಯಹಂ, ನರಸಿಂಹದೇವರನ್ನು ಮೃತ್ಯು ಮೃತ್ಯುಂ ನಮಾಮ್ಯಹಂ ಅಂತಲೇ ಸ್ತೋತ್ರ ಮಾಡಿದ್ದಾರೆ. ಮೃತ್ಯು ಶಬ್ದಕ್ಕೆ ಸಾವು ಅಂತ ಒಂದರ್ಥ ಇದ್ದರೆ ಸಾವು ಕೊಡುವವನು ಅಂತ ಇನ್ನೊಂದು ಅರ್ಥ ಇದೆ. ಅದೇ ರೀತಿಯಲ್ಲಿ ಉಪಚಾರ ಕಲ್ಪನಾಯಾಶ್ಚ ಕ್ಲಿಷ್ಟತ್ವ, ಇಲ್ಲ ಔಪಚಾರಿಕ ಅರ್ಥ ಮಾಡಿಬಿಡೋಣ ಅಂತ ಕೇಳಿದರೆ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಪ್ರಮಾಣಾಭಾವಾಚ್ಯ ದೇವರಲ್ಲಿ ಮುಖ್ಯಾರ್ಥ ಮಾಡೋಕ್ಕೆ ಬರೋ ಪ್ರಸಂಗದೊಳಗೆ ಮುಖ್ಯಾರ್ಥವನ್ನು ಮಾಡೋದಕ್ಕೆ ಕ್ಲಿಷ್ಟ, ಮತ್ತು ಆ ರೀತಿ ಮಾಡೋದು ಪ್ರಮಾಣವೂ ಇಲ್ಲ. ನ ಅವ್ಯಕ್ತಾದಿ ಶಬ್ದಾನಾಂ ಪರಮಾತ್ಮ ವಿಷಯತ್ವಾಂಗೀಕಾರೇ ಸರ್ವಮಾನ ವಿರೋಧ. ಇನ್ನು ಅವ್ಯಕ್ತಾದಿ ಶಬ್ದಗಳಿಗೆ ಪರಮಾತ್ಮ ವಿಷಯತ್ವವನ್ನು ಒಪ್ಪಿಕೊಂಡ್ರೆ ಸರ್ವಮಾನ ವಿರೋಧ ನ. ಅದೇ ರೀತಿ ಅವ್ಯಕ್ತ ಶಬ್ದವಾಚ್ಯ ಪರಮಾತ್ಮ ಅಂತ ಒಪ್ಪಿಕೊಂಡ್ರೆ ಯಾವ ಪ್ರಮಾಣಕ್ಕೂ ವಿರೋಧ ಇಲ್ಲ. ಅದೇ ರೀತಿಯಲ್ಲಿ ಪ್ರಕೃತಿ ಶಬ್ದವಾಚ್ಯತ್ವ ಒಪ್ಪಿಕೊಂಡ್ರೆ ಯಾವ ವಿರೋಧವೂ ಇಲ್ಲ. ತುಚ್ಛ ಬಹಳ ಕೆಟ್ಟ ಪದ, ಅದು ದೇವರದರಿಂದ ವಾಚನಾಗಿದ್ದಾನೆ. ಶೂನ್ಯ ಕೆಟ್ಟ ಪದ, ದೇವರದರಿಂದ ವಾಚನ ದೋಷಶೂನ್ಯ ಅಂತ ಅರ್ಥ. ಶೂನ್ಯ ಅಂದರೆ ಶೂನ್ಯ, ದೋಷಶೂನ್ಯ, ಬಹಳ ಸುಲಭ. ಆ ದೃಷ್ಟಿಯಿಂದ ಯಾವುದೇ ಪ್ರಮಾಣಕ್ಕೂ ಕೂಡ ಸರ್ವಶಬ್ದವಾಚ್ಯತ್ವ ಅನ್ನೋದು ಪರಮಾತ್ಮನಿಗೆ ವಿರುದ್ಧವಾದದ್ದಲ್ಲ. ಅನ್ಯತ್ರ ಇವ ಪ್ರಸಿದ್ಧವಾದಂಥ ಕೆಟ್ಟ ಶಬ್ದಗಳನ್ನು ಪರಮಾತ್ಮ ಏನಾಗಿದ್ದಾನೆ, ವಾಚ್ಯನೇ ಆಗಿದ್ದಾನೆ. ರೂಢಿರ್ಯೋಗೋ ರೂಢಿಯೋಗೋ ಮಹಾಯೋಗೋ ರೂಢಿ ರೂಢಿಯೋಗೋ ಮಹಾಯೋಗೋ ಮಹಾರೂಢಿಯೋಗೋ ರೂಢೋಪಚಾರೋ ರೂಢಲಕ್ಷಣೋಪಚಾರೋ ಲಕ್ಷಣ ಇತಿ ಶಬ್ದವೃತ್ತಿಭೇದಾ. ಭೇದಾತ್ ರೂಢಿಪೂರ್ವಕತ್ವೇನ ಮಹಾಯೋಗವೃತ್ತ್ಯ ಪರಮೇಶ್ವರೇ ನಿಖಿಲ ಶಬ್ದಾತ್ ವ್ಯುತ್ಪತ್ತ್ಯುಪಪತ್ತಿ. ಹಾಗೆ ಈ ರೀತಿ ಮಾಡಕ್ಕೆ ಬರುತ್ತೋ ಅಂತ ಹೇಳ್ತಾರೆ. ಎಷ್ಟು ಅರ್ಥ ಮಾಡ್ಬೋದು ನೋಡು ಅಂತ ಹೇಳಿದ್ದಾರೆ. ರೂಢಿ ಒಂದರ್ಥ, ಯೋಗ ಇನ್ನೊಂದರ್ಥ, ರೂಢಿಯೋಗ ಮೂರನೇ ಅರ್ಥ, ಮಹಾಯೋಗ ನಾಲ್ಕನೇ ಅರ್ಥ, ರೂಢಿ ಇನ್ನೊಂದು, ರೂಢಿಯೋಗ ರೂಢಿಯೋಗ ಅಂತ ಇನ್ನೊಂದು, ರೂಢಿಯೋಗ ಬೇರೆ, ರೂಢಿಯೋಗ ಮಹಾಯೋಗ ಅಂತ ಮತ್ತೊಂದು, ಮಹಾರೂಢಿಯೋಗ ಅಂತ ಇನ್ನೊಂದು, ರೂಢೋಪಚಾರ ಅಂತ ಮತ್ತೊಂದು, ರೂಢ ಲಕ್ಷಣೋಪಚಾರ ಅಂತ ಇನ್ನೊಂದು, ಲಕ್ಷಣ ಅಂತ ಮತ್ತೊಂದು. ಇಷ್ಟು ರೀತಿ ಅರ್ಥ ಇರೋದರಿಂದ ಯಾವುದೇ ಅರ್ಥದಲ್ಲೂ ಕೂಡ ಕುಡಿಸಿದ್ರು ಕೂಡ ಸರ್ವಶಬ್ದ ವಾಚ್ಯತ್ವ ಬರೋದರಿಂದ ಏನಿಲ್ಲ, ಯಾವ ಗೊಂದಲವೂ ಇಲ್ಲ. ಇಲ್ಲೇನು ಬಂತು, ರೂಢಿ ಪಂಕಜ ಶಬ್ದಕ್ಕೇನರ್ಥ, ಕಮಲ ಅಂತ. ಯಾಕೆ ಎಲ್ಲಿಂದ ಬಂತು, ಪಂಕಾಜಾಯತೆ ಐತಿ ಪಂಕಜಂ, ಕೆಸರಿಂದ ಹುಟ್ಟೋದು ಅಂತ. ಕೆಸರಿಂದ ಏನೇನೋ ಹುಟ್ಟುತ್ತೆ, ಆದರೂ ಪಂಕಜ ಅಂತ ನಮಗೇನು ಅರ್ಥ ಬಂದಿರೋದು, ಕಮಲ, ಅದು ರೂಢಿ ಅಂತ ಅರ್ಥ. ಪಂಕಜ ಶಬ್ದಕ್ಕೆ ರೂಢಿ, ಕುಶಲ, ಕುಶಲ ಶಬ್ದಕ್ಕೆ ಅರ್ಥ ಏನು ಗೊತ್ತೇನು, ಕುಶಾನ್ ಲಾತೀತಿ ಕುಶಲ, ದರ್ಭೆ ತರೋಳು ಅಂತ ಅರ್ಥ. ಲೋಕದಲ್ಲಿ ದರ್ಭೆ ತರೋಳು ಅಂತ ಅರ್ಥ ಬಂದಿಲ್ಲ ಅದಕ್ಕೆ, ಏನಂತ ಬಂತು, ಜಾಣ ಅಂತ ಬಂದ್ಬಿಟ್ಟು, ಭಾಳ ಬಿಂಪ ಬುದ್ಧಿವಂತ ಅಂತ ಅರ್ಥ ಬಂದ್ಬಿಟ್ಟು. ಅರ್ಥ ಆಯ್ತಾ, ಹೌದಾದ್ರೆ ರೂಢಿ ಅರ್ಥ ಕುಶಲ ಶಬ್ದ, ಅದು ಬೇರೆ, ಕುಶಲ ಅಂತೇಳಿ ಬೇರೆ ಅರ್ಥ. ಬಟ್ ಮುಖ್ಯವಾಗಿ ಕುಶಲ ಶಬ್ದಕ್ಕೆ ಏನರ್ಥ, ಕುಶಲ ಜಾಣ ಅಂತ ಅರ್ಥ ಬಂದಿದೆ. ಚತುರ ಚತುರ ಅಂತ ಖಂಡಿತ, ಶಾಸ್ತ್ರ ಕುಶಲ, ಕ್ರೀಡಾ ಕುಶಲ ಅಂತ ಇದೇ ಕರೆಯೋದುಂಟು. ಆದ್ದರಿಂದ ರೂಢಿ ಶಬ್ದಕ್ಕೆ ಇರೋ ಅರ್ಥನೇ ಯೋಗಿಕ ಅರ್ಥನೇ ಬೇರೆ, ರೂಢಿ ಅರ್ಥನೇ ಬೇರೆ. ಇದು ರೂಢಿ. ಆಮೇಲೆ ಯೋಗ, ಕೆಲವು ಶಬ್ದಗಳು ಇಲ್ಲಿಂದ ಬರುತ್ತೆ, ಯೋಗ ಯೋಗದಿಂದ ಬರುತ್ತೆ, ಹೊರತು ಈ ರೀತಿ ಬರೋದಿಲ್ಲ. ಯೋಗಿಕ ಅರ್ಥಗಳು, ನದನ್ಯಾತಿ ಇತಿ ನದಿ, ನದಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಶಬ್ದ ಮಾಡ್ತಾ ಹರಿಯೋದ್ರಿಂದ ಅರ್ಥ ಹಾಗೆ ಉಳ್ಕೊಂಡಿದೆ, ಬದಲಾಗಲಿಲ್ಲ. ರೂಢಿಯೋಗ ಅಂತ ಇನ್ನೊಂದು, ರೂಢಿ ಪ್ಲಸ್ ಯೋಗ ಎರಡು ಕಂಬೈನ್ ಆಗಿಬಿಟ್ಟರೆ ರೂಢಿಯೋಗ. ಮಹಾಯೋಗ ಈ ಸಾಮಾನ್ಯವಾದ ರೂಢಿ, ಕೆಲವು ಪಂಕಾತ್ಮ ಜಾಯ ಇದೈತೆ ಪಂಕಜಂ, ಯೋಗ ಅರ್ಥ ಇದೆ. ಇನ್ನೂ ದೊಡ್ಡದಾಗ ತೊಗೊಂಡ್ಬಿಟ್ರೆ ಪರಮಾತ್ಮ ಹೇಳ್ಬಿಟ್ಟು ಮಹಾಯೋಗ, ಲೌಕಿಕ ಪದಗಳನ್ನು ಒಳಗೆ ಬಿಡಿಸಿ ಹೇಳಿದಾಗ ಅದೇನದು ಯೋಗ. ಪರಮಾತ್ಮನ ವಿಚಾರವನ್ನು ಅತಿ ಶ್ರೇಷ್ಠಾರ್ಥದಲ್ಲಿ ಬಿಡಿಸಿ ಹೇಳಿದಾಗ ಅದು ಮಹಾಯೋಗ ಅಂತ ಕರೀತಾರೆ. ವಿದ್ವದ್ರೂಢಿ ಅದು, ವಿದ್ವದ್ರೂಢಿ ಅಂದ್ರೆ ಮಹಾಯೋಗ ಅಂದರು, ಮಹಾರೂಢಿ ಅಂದರು ಅಂತ. ಮಹಾಯೋಗ ಮಹಾರೂಢಿ ಯೋಗ ಉಪಚಾರ ಅಂದರೆ ಸೆಕೆಂಡರಿ ಸೆನ್ಸ್, ಸೆಕೆಂಡರಿ ವಿಷಂ ಪುಂಕ್ಷ ವಿಷ ತಿನ್ನು ಅಂದರೆ ಈ ಕೆಲಸ ಮಾಡಬೇಡ, ಇದು ರೂಢಿಯೋಗ ಇತ್ತು. ರೂಢೋಪಚಾರ ಉಪಚಾರ ಮಾಡೋದು ಅಭ್ಯಾಸ ಬಂದಿದೆ, ರೂಢಿಯಲ್ಲೂ ಬಂದೋಗ್ಬಿಟ್ಟಿದೆ ಆ ರೀತಿ ಬಂದಿರೋದ ರೂಢೋಪಚಾರ ಅಂತ ಕರೀತಾರೆ. ಗಂಗಾಯಾಮ್ ಘೋಷ ಇವು ಲಕ್ಷಣ ಆಯಿತು, ರೂಢಲಕ್ಷಣೋಪಚಾರ ಈ ರೀತಿ ಶಬ್ದವೃತ್ತಿ ಭೇದಗಳು ಬೇಕಾಗ್ತಿರೋದ್ರಿಂದ ರೂಢಿಪೂರ್ವಕತ್ವೇನ ಅದು ರೂಢಿ ಶುರು ಮಾಡಿಬಿಟ್ಟು ಮಹಾಯೋಗ ವೃತ್ತಿಯ ರೂಢಿಪೂರ್ವಕವಾದಂಥ ಮಹಾಯೋಗ ವೃತ್ತಿಯಿಂದ ಪರಮೇಶ್ವರನಾದ ಶ್ರೀಹರಿಯಲ್ಲಿ ಅಖಿಲ ಶಬ್ದ ವ್ಯುತ್ಪತ್ತಿ ಉಪಪತ್ತಿ ಎಲ್ಲ ಶಬ್ದಗಳ ಉತ್ಪತ್ತಿಯನ್ನು ಕೂಡ ಕುಡಿಸಲಿಕ್ಕೆ ಬರುತ್ತಾದ್ದರಿಂದ ಯಾವ ದೋಷವೂ ಇಲ್ಲ. ಭೂರೂಪತ್ವಾತ್ ಅಧಿಕರಣಾಧೇಯತ್ವಾಧಿಕಂ ತಶ್ಚೈವ ಯುಜ್ಯತೆ, ಭೂರೂಪತ್ವಾತ್ ಅಧಿಕರಣಾಧೇಯತ್ವಾಧಿಕಂ ತಶ್ಚೈವ ಯುಜ್ಯತೆ. ಇನ್ನು ಬಹುರೂಪನಾದ್ರಿಂದ ಪರಮಾತ್ಮ ಇನ್ನೊಂದು ಅರ್ಥ ಬರ್ಬೋದು, ಅಧಿಕರಣನೋ ಅವನೇ ಆಧೇಯನೋ ಅವನೇ. ಅಧಿಕರಣ ಅಂದ್ರೇನೋ ಆಶ್ರಯ, ಆಧೇಯ ಅಂದ್ರೇನೋ ಅದ್ಮೇಲೆ ಪುಸ್ತಕ ಅಂಬೋದು ಆಧೇಯ, ಇದು ಅಧಿಕರಣ, ಇದ್ರ ಮೇಲೆ ಇದಿದೆ. ಸಾಮಾನ್ಯವಾಗಿ ಅಧಿಕರಣ ಆಧೇಯ ಎರಡು ಏನಾಗಬೇಕು, ಬೇರೆ ಬೇರೆ ಆಗ, ಪುಸ್ತಕನೂ ಇದು ಎರಡು ಒಂದೇ ಅಲ್ಲ, ದೇವರು ಎರಡೂ ಆಗಿದ್ದಾನೆ ಅಲ್ಲ, ಪೂಜ್ಯ ಪೂಜಕ ಅವನೇ, ಆಧಾರ ಆಧೇಯ ಅವನೇ. ಇದು ಹೇಗೆ ಸಾಧ್ಯ ದೇವರಿಗೆ ಅಂದರೆ ಬಹುರೂಪತ್ವ, ದೇವರಿಗೆ ಎಷ್ಟು ರೂಪ, ಅನಂತಾನಂತ ರೂಪ ಇರೋದ್ರಿಂದ ನಮ್ಮಗಳೇ ನಾವೇ ಕೊಡಕ್ಕೆ ಬರೋದಿಲ್ಲ, ದೇವರು ಕೊಡ್ತಾರೆ, ಮತ್ತೊಬ್ಬರು ಕುರೂಪದಿಂದ ಕೊಡ್ತಾರೆ, ಅದಕ್ಕೆ ಬಹುರೂಪ ಪರಮಾತ್ಮನಿಗಿದೆ. ಆದ್ದರಿಂದ ಇಂಥ ಪದಗಳು ಇರೋದು ಇನ್ನೊಂದು ರೀತಿಯ ಸಮನ್ವಯ. ಆಧಾರ ಆಧೇಯ, ಆಧಾರ ಗುಹೆ ಸಹ ಅಸ್ತಿ ಅಂತ ಬಂತು. ಗೃಹದಲ್ಲಿ ಅವನಿದ್ದಾನೆ, ಇದ್ದಾನೆ, ಗೃಹದಲ್ಲಿದ್ದಾನೆ, ಎರಡು ಒಂದೇ ಆಗತ್ತಾ? ಎರಡು ಪದ ಒಂದೇ ಮಾಡಕ್ಕೆ ಬರುತ್ತೆ. ಪರಮಾತ್ಮ ಬಹುರೂಪ ಇರೋದ್ರಿಂದಾಗಿನೇ ಗೃಹದಲ್ಲಿ ಗೃಹರೂಪನಾಗಿ ಪರಮ ಗೃಹದಲ್ಲೂ ಇದ್ದಾನೆ, ಗೃಹದಲ್ಲಿ ಇರುವವನಲ್ಲೂ ಕೂಡ ಒಂದು ರೂಪದ ಪರಮಾತ್ಮ ಇದ್ದ. ಆದ್ದರಿಂದ ಅವನಿಗೆ ಯಾವುದು ಅಸಾಧ್ಯವಾದದ್ದಲ್ಲ. ಸಣ್ಣ ಪದಾರ್ಥವಾಗಿದ್ದಾನೋ ಹೌದು, ದೊಡ್ಡ ದೊಡ್ಡವನ ಅದೂ ಆಗಿದ್ದೆ. ಯಾಕೆ ಅನೋರಣೀಯ ಮಹತೋಮಹೀಯ. ಈಗ ದೇವರಲ್ಲಿ ಎಲ್ಲ ವಿಧವಾದಂಥ ಅರ್ಥವನ್ನು ಮಾಡಕ್ಕೆ ಬರೋದರಿಂದ ಸರ್ವಶಬ್ದವಾಚ್ಯತ್ವ ಅನ್ನೋದು ಯಾವುದೋ ಒಂದು ಲಿಮಿಟೆಡ್ ಸೆನ್ಸಲ್ಲಿ ಹೇಳೋಕೆ ಹೊರಟಿಲ್ಲ. ಅತ್ಯಂತ ಮುಖ್ಯವಾದ ಅರ್ಥಲ್ಲಿ ಏನಾಗಿದೆ ಅದು? ಪರಮಾತ್ಮ ಸರ್ವಶಬ್ದವಾಚ್ಯರೇ ಆಗಿದ್ದಾನೆ. ಇವರು ಇವರೇ ಹೇಳ್ತಾರೆ ಅದ್ವೈತಿಗಳು, ಪರಮಾತ್ಮ ಯಾವ ಶಬ್ದದಿಂದನೂ ವಾಚ್ಯನಲ್ಲ. ಯಾಕೆ? ಅವಾಚ್ಯ. ಯಾವ ಶಬ್ದದಿಂದನೂ ವಾಚ್ಯನಲ್ಲ, ಇದು ಅದ್ವೈತದ ವ್ಯೂ. ವಿಶಿಷ್ಟ ಅದ್ವೈತ ಅಂತ ಹೇಳ್ತಾರೆ, ಪರಮಾತ್ಮ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ. ಗೊತ್ತಾಯ್ತಾ? ಅಂದರೆ ಏನರ್ಥ? ಹೇಳಕ್ಕೆ ಬರುತ್ತೆ, ಸಮ ವಿ ಕ್ಯಾನ್ ಮ್ಯಾನೇಜ್ ಇಟ್. ಎಲ್ಲ ಅರ್ಥ ದೇವರಲ್ಲಿ ಕೂಡಿಸ್ಲಿಕ್ಕೆ ಬರುತ್ತೆ ಅಷ್ಟೇ. ಆಚಾರ ಸರ್ವಶಬ್ದ ವಾಚ್ಯನು ಭಗವಂತನೇ ಆಗಿದ್ದಾನೆ. ನಮ್ಮದಿದು ಎಷ್ಟು ವಿರುದ್ಧ ಇದೆ? ದೇವರು ಸರ್ವಶಬ್ದವನ್ನು ಕೂಡಿಸಬಹುದು ಹೇಗಾದರೂ ಅಂತ ಅವ್ರು ಹೇಳಿದರೆ, ದೇವರಲ್ಲೇ ಕೂಡಿಸಕ್ಕೆ ಬರುತ್ತೆ, ಬೇರೆ ಕೂಡಿಸಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇನ್ನು ಅದ್ವೈತಕ್ಕೂ ದ್ವೈತಕ್ಕೆ ಎಷ್ಟು ವಿರುದ್ಧ ಬಂತೀಗ? ಸಮನ್ವಯ ಮಾಡ್ತೀವಿ ಅಂತ ಬಂದವರು ಉತ್ತರ ಕೊಡಬೇಕು. ಅದಕ್ಕೆ ಏನಂತ ಉತ್ತರ ಕೊಡಬೇಕು? ಒಂದು ಶಬ್ದನೂ ಹೇಳೋದಿಲ್ಲ ಅಂತ ಪದ ಎಲ್ಲ ಶಬ್ದನೂ ಅವನನ್ನೇ ಹೇಳುತ್ತೆ ಅನ್ನೋ ಪದ ಎರಡು ಒಂದು ಮಾಡೋಕ್ಕೆ ಯಾರಿಗಾರು ಬರುತ್ತಾ? ಬೇರೆ ಮಾಡಬೇಕಾಗ ಅದು ತಪ್ಪು ಅಂತ ಹೇಳಬೇಕೆ ಹೊರತು ಅದು ಸಮನ್ವಯ ಮಾಡೋ ಚಾನ್ಸಸ್ ಇಲ್ಲ. ಅದಕ್ಕೆ ಇದೆಲ್ಲ ಈಗ ಗೊತ್ತೇ ಇಲ್ಲ ಅವರಿಗೆಲ್ಲ ಗೊತ್ತಿರೋದು ಇದೊಂದೇ, ಎಲ್ಲ ಸುಳ್ಳು ಅಷ್ಟೇ ಅವ್ರು ಹೇಳೋದೆಲ್ಲ ಅಷ್ಟೇ. ನಮ್ಮ ವಿರುದ್ಧ ಏನಾದ್ರು ಬಂತೋ ಒಪ್ಪೋದಿಲ್ಲ ಅಷ್ಟೆ. ವ್ಯಕ್ತಿಯಪೇಕ್ಷೆಯ ಕಾರ್ಯತ್ವಂಚ ಆಗೊಂದು ಪ್ರಶ್ನೆ ಬಂತು. ಕಾರ್ಯ ಇನ್ನೂ ಬಂದೇ ಇಲ್ಲ, ಅದನ್ನು ಹೇಗೆ ಅರ್ಥ ಮಾಡ್ತೀರಿ ಅಂದರೆ ವ್ಯಕ್ತಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಸರಿಯೇ, ಕಾರಣದ ರೂಪವಾಗಿ ಅವ್ಯಕ್ತ, ಕಾರ್ಯದ ರೂಪವಾಗಿ ವ್ಯಕ್ತ. ಆದ್ದರಿಂದ ಕಾರ್ಯಕಾರಣಗಳು ಪರಮಾತ್ಮ ಇದ್ದಾನೆ. ಸೊ ಕಾರಣ ಶಬ್ದಗಳಿಂದನೂ ಪರಮಾತ್ಮ ವಾಚ್ಯ, ಕಾರ್ಯಶಬ್ದಗಳಿಂದನೂ ಪರಮಾತ್ಮ ವಾಚ್ಯ. ಯಾಕೆ? ವ್ಯಕ್ತಿ ಆಗ್ತಾನಾದ್ರಿಂದಾಗಿನೇ ಕಾರ್ಯಶಬ್ದಗಳು ವಾಚ್ಯನಾಗಿದ್ದಾನೆ. ಮೊಸರಿನಲ್ಲೂ ಪರಮಾತ್ಮ ಇದ್ದಾನೆ, ಹಾಲಲ್ಲೂ ಪರಮಾತ್ಮ ಇದ್ದಾನೆ. ಹಾಲಿನ್ನೂ ಮೊಸರಾಗಿಲ್ಲ, ಆಗ ಮೊಸರಿನ ಹಾಲಿನಲ್ಲಿ ಪರಮಾತ್ಮ ಇದ್ದಾನೆ. ದುಗ್ಧೇ ದೇಹೋದು ಗೋವಿಂದ ಇದ್ದಾನೆ. ಮೊಸರಾಯಿತು, ಮುಂದೆ ಮೊಸರಾದ ತಕ್ಷಣ ಅದು ವಾಮನ ರೂಪದಿಂದ ವ್ಯಕ್ತನಾಗ್ತಾನೆ, ದಧಿ ವಾಮನ. ಅದಕ್ಕೆ ವ್ಯಕ್ತಿ ಅಪೇಕ್ಷೆಯ ಕಾರ್ಯತ್ವಂಚ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವಿರುದ್ಧ ಪದಗಳು ಮತ್ತು ಬಹುರೂಪ ಆಧಾರಾಧೇಯ ರೂಪ ಪದಗಳು, ಕಾರ್ಯಕಾರಣರೂಪವಾದ ಪದಗಳು, ಎಲ್ಲ ವಿಧವಾದ ಶಬ್ದಗಳು ಕೂಡ ದೇವರನ್ನು ಸರ್ವಾತ್ಮನ ಹೇಳ್ತಾ ಇವೆ. ಭಾಳ ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್. ನಾಲ್ಕನೇ ಅಧ್ಯಾಯದಲ್ಲಿ ಬಂದಿರೋ ನಾಲ್ಕನೇ ಪಾದದ ನ್ಯಾಯ ವಿವರಣ ಅನುವ್ಯಾಖ್ಯಾನ ಎಲ್ಲದಕ್ಕಿಂತ ಹೆಚ್ಚು ವಿಷಯ ಹೇಳಿರ್ತಕ್ಕಂಥದ್ದು. ಗೊತ್ತಾಯ್ತಾ? ಅಲ್ಲೇನು ಮಾಡಿದ್ರು? ಸ್ವಾತಂತ್ರ್ಯಂ ತದ್ಗತ್ವಂತೆ ಶಬ್ದವೃತ್ತೇ ಹಿ ಕಾರಣಂ ಅಷ್ಟು ಹೇಳಿ ಮುಗಿಸಿದ್ದು. ಇಲ್ಲಿ ಹಾಗಲ್ಲ, ಶಬ್ದವೃತ್ತಿ ಎಷ್ಟು ವಿಧ ಅಂತ ಹೇಳಿದ್ದು ಇಲ್ಲೇನೆ, ಮತ್ತು ಇಂಥ ಶಬ್ದಗಳು ಸಮನ್ವಯ ಮಾಡಿದ್ದು ಇಲ್ಲೇನೆ, ಭಾಷ್ಯದಲ್ಲೂ ಮಾಡಲಿಲ್ಲ. ಕಾರ್ಯವಾಚಕ ಶಬ್ದಗಳು, ಆಧಾರ ಅಧೇಯ ವಾಚಕ ಶಬ್ದಗಳು, ಇವನ್ನ ಸಮನ್ವಯ ಮಾಡೋ ಕ್ರಮ ತೋರಿಸಿದ್ದಿಲ್ಲ. ಇಲ್ಲಿ ತೋರಿಸಿದ್ರು ಬಹುರೂಪ ಬಹುರೂಪತ್ವ ಅನ್ನೋ ಯುಕ್ತಿಯನ್ನು ಅದಕ್ಕೆ ಕೊಟ್ರು, ವ್ಯಕ್ತಿಯಪೇಕ್ಷೆಯ ಅಂಬುದನ್ನು ಇದಕ್ಕೆ ಕೊಟ್ರು. ಆದ್ದರಿಂದ ನ್ಯಾಯವಿವರಣ ಅಂಬದೇನಾಯಿತು, ಭಾಷ್ಯ ಅನುವ್ಯಾಖ್ಯಾನಾದಿಗಳಲ್ಲಿ ಅನುಕ್ತವಾದ ವಿಚಾರವನ್ನು ಹೇಳಿದ್ದರಿಂದ ವಿಶೇಷವಾದ ಮಹತ್ವ ಬಂತು. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದ ಆಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾ ನ್ಯಾಯ ವಿವರಣೆ ಪ್ರಥಮಾಧ್ಯಾಯ ಚತುರ್ಥ ಪಾದ. ಅಲ್ಲಿ ಅದು ಮುಗಿದು ಓಂ. ನಾಳೆ ದ್ವಿತೀಯ ದ್ವಿತೀಯ ಓಂ ಧರ್ಮಕ್ಷೇತ್ರೇ.